ಗುಣಏವ ತ್ರೈಗುಣ್ಯಂ ಅಂತ ಅದಕ್ಕೆ ಅರ್ಥ. ಅಂದ್ರೆ ಮೂರು ಸತ್ವಗುಣ, ರಜೋಗುಣ, ತಮೋಗುಣ ಅಂದ್ರೆ ಪ್ರಕೃತಿ ಅಂತ ಅರ್ಥ. ವೇದಗಳು ಮೇಲ್ನೋಟಕ್ಕೆ ಸ್ವರ್ಗ ಬದಲಾದಂತಹ ಪ್ರಾಕೃತ ವಿಚಾರಗಳನ್ನೇ ಹೇಳಿದಂತೆ ಕಾಣ್ತಾ ಇದೆ. ವೇದ ವಿಷಯ ಶಬ್ದ ಬಂದಿದೆ. ವಿಷಯ ಶಬ್ದವನ್ನು ತುಂಬಾ ಏನ್ ಅರ್ಥ ಮಾಡ್ಕೊಂಡ್ಬಿಟ್ರು, ಬರೀ ಟಾಪಿಕ್ ಅಂತ ಅಷ್ಟೇ ಅರ್ಥ ಮಾಡ್ಕೊಂಡ್ಬಿಟ್ರು. ಆಚಾರ್ಯರು ಮತ್ತೊಮ್ಮೆ ಕೋಶ ಉಲ್ಲೇಖ ಮಾಡ್ತಾರೆ. ವಾದ ಅನ್ನೋ ಪದಕ್ಕೆ ಹೀಗೆ ಒಂದು ವಿಶಿಷ್ಟವಾದ ಅರ್ಥ ಇದೆಯೋ, ಅದು ಟೆಕ್ನಿಕಲ್ ಟರ್ಮ್. ಅದು ಒಂದು ವಾದ ಅನ್ನೋದು ಟೆಕ್ನಿಕಲ್ ಟರ್ಮ್. ಅದಕ್ಕೆ ನಿನ್ನೆ ಹೇಳಿದೆ ಆಪಾತತಃ ಅರ್ಥ, ಅಪರೆಂಟ್ ಮೀನಿಂಗ್ ಅಂತ ಹೇಳಿ. ಅದೇ ರೀತಿನೇ ವಿಷಯ ಅನ್ನೋದು ಟೆಕ್ನಿಕಲ್ ಟರ್ಮ್. ಅದು ಒಂದು ತ್ರೈಗುಣ್ಯ ವಿಷಯ ಅಂದ್ರೆ ಏನು? ವಾದೋ ವಿಷಯಕತ್ವಂಚ, ವಾದೋ ವಿಷಯಕತ್ವಂಚ ಮುಖತಃ ವಚನಂ ಸ್ಮೃತಂ. ಅದಕ್ಕೂ ಅಪರೆಂಟ್ ಮೀನಿಂಗ್ ಅಂತಾನೆ ಅರ್ಥ. ವೇದಗಳು ಮೇಲ್ನೋಟಕ್ಕೆ ಸ್ವರ್ಗಾದಿಗಳ ಬಗ್ಗೆ ಹೇಳಿದ ಕಾಣಿಸ್ತಾ ಇದೆ. ಇಲ್ಲಿ ಅಪಾಮ ಸೋಮಂ ಅಮೃತ ಅಭೂಮ, ಸೋಮರಸವನ್ನು ಕುಡಿಯೋಣ, ಮೋಕ್ಷ ಸ್ವರ್ಗವನ್ನು ಪಡೆಯೋಣ ಅಂತ ವೇದವಾಕ್ಯ ಹೇಳುತ್ತೆ. ಮೇಲ್ನೋಟಕ್ಕೆ ಸೋಮರಸವನ್ನು ಕುಡಿಯೋಣ, ನಾವು ಸ್ವರ್ಗವನ್ನು ಪಡೆಯೋಣ ನೋಡಿದ್ರೆ ವೇದ ಹಾಗೆ ಹೇಳುತ್ತೆ. ನಿಜ, ವೇದ ಹೇಳಿದ ಕಾಣುತ್ತೆ, ವೇದ ಹಾಗೆ ಹೇಳ್ತಾ ಇಲ್ಲ. ಅದು ಅಪರೆಂಟ್ ಮೀನಿಂಗ್ ಅಷ್ಟೇ. ಅದಕ್ಕೆ ಸ್ವರ್ಗ ಅಪಾಮ ಸೋಮಂ ಅಮೃತ ಅಭೂಮ, ಈ ಮಾತಿನೊಳಗೆ ಅರ್ಥ ಸ್ವರ್ಗ ಅಂದ್ರೆ ಅಮೃತತ್ವ ಅಂದ್ರೆ ಈ ಸ್ವರ್ಗ ಅಲ್ಲ. ಅದನ್ನ ಅರ್ಥ ಮಾಡಿಕೊಳ್ಳಿಲ್ಲ. ವೇದ ಸ್ವರ್ಗ ಸ್ವರ್ಗ ಅಂತ ಏನ್ ಹೇಳುತ್ತೆ, ಇಂದ್ರದೇವರ ಸ್ವರ್ಗದ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಇಂದ್ರನ ಸ್ವರ್ಗದ ಬಗ್ಗೆ ಮಾತಾಡ್ತಾ ಇಲ್ಲ, ವಿಷ್ಣುಲೋಕದ ವೈಕುಂಠದ ಬಗ್ಗೆ ಮಾತಾಡ್ತಾ ಇದೆ. ಇವರಿಗೆ ಅದು ಗೊತ್ತಾಗ್ತಾ ಇಲ್ಲ. ಅವ್ರ ಸ್ವರ್ಗನೇ ಸ್ವರ್ಗ ಅಂತ ತಿಳ್ಕೊಂಡ್ಬಿಟ್ರು. ನಮ್ಮ ಜನ ಹೋಟೆಲ್ ಹೋಗೋದೇ ಸ್ವರ್ಗ ಅನೇಕರಿ ಪಾಪ. ಇವ್ರಪ್ಪ ನಮ್ಮ ಪ್ರಕಾರ ಸ್ವರ್ಗ ಏನೇ ಸ್ವರ್ಗ ಸುಖ ಇದ್ದಾಗೆ ಅಂತ ಹೇಳ್ತಾನೆ. ಅದು ಸಿನಿಮಾ ನೋಡ್ಬಿಡ್ತಾರೆ, ಅದೇ ಸಾದೇ ಪಾಲೆ ಸ್ವರ್ಗ ಅವನಿಗೆ. ಕಾಫಿನೇ ಅಮೃತ, ಸಿನಿಮಾನೇ ಸ್ವರ್ಗ, ಇಷ್ಟೇ ನಮ್ಮ ಕಾನ್ಸೆಪ್ಟ್. ಮೇಲೆ ಹೋಗೋದೇ ಇಲ್ಲ ಅವ್ರ ಬುದ್ಧಿ. ಎಷ್ಟೋ ಜನ ಕೆಲಸ ಅಂದ್ರೆ ಕೆಲವು ಕೂಲಿಯವರಿಗೆ ಕೆಲಸ ಅಂದ್ರೆ ಗಾರೆ ಕೆಲಸನೇ ಕೆಲಸ ಪಾಪ ಅವರಿಗೆ. ಇನ್ನು ಸ್ವಲ್ಪ ಮೇಲೆ ಕೆಲಸ ಅಂತ ಕೇಳಿದ್ರೆ ಮೇಸ್ತ್ರಿ ಕೆಲಸ, ಇನ್ನು ಸ್ವಲ್ಪ ಬೇರೆ ಕೆಲಸ ಅಂದ್ರೆ ಅಷ್ಟೇ ಕೆಲಸ, ಬುದ್ಧಿ ಓಡೋದೇ ಇಲ್ಲ ಮತ್ತೆ ಅದಕ್ಕೆ. ಆದರೆ ವೇದದ ಸ್ವರ್ಗ ಶಬ್ದಕ್ಕೆ ಅರ್ಥ ಇಂದ್ರನ ಸ್ವರ್ಗ ಅಂತ ಅರ್ಥ ಅಲ್ಲ, ಅದು ಭಗವಂತನ ಲೋಕ ಅಂತ ಅರ್ಥ. ಅದಿವರಿಗೆ ಅರ್ಥ ಆಗಲಿಲ್ಲ. ಸೋಮವನ್ನು ಕುಡಿಯೋಣ ಅಂತ ಕೇಳಿದರೆ ಸೋಮರಸ ಕುಡಿಯೋಣ ಅಂತ ಅರ್ಥ ಅಲ್ಲ, ಅದಕ್ಕೆ ಭಾಗವತವನ್ನು ಕೇಳೋಣ ಅಂತ ಅರ್ಥ. ಅದಕ್ಕೆ ಸೋಮ ಅಂತ ಹೇಳಿದರೆ ಚಂದ್ರನ ತಲೆ ಇಟ್ಟಿರ್ತಕ್ಕ ಉಮಾ, ಉಮಾ ಅಂದ್ರೆ ಪಾರ್ವತಿ, ಉಮಾ ಸಮೇತನಾದವನು ಸೋಮ ಅಂದ್ರೆ ಶಿವ, ಶಿವ ಶುಕ್ರೂಪ ಅಂತ ಹೇಳಿದ್ದು ಭಾಗವತ, ಅದನ್ನ ಕೇಳೋಣ. ಅದೇ ಭಾಗವತ ಹೇಳಿದ್ದು ಇವತ ಭಾಗವತಂ ರಸಮಾಲಯಂ, ನಾ ಭಾಗವತ ಗ್ರಂಥವನ್ನು ಕೇಳೋಣ, ಜ್ಞಾನ ಸಂಪಾದನೆ ಮಾಡೋಣ, ಮೋಕ್ಷಕ್ಕೆ ಹೋಗೋಣ ಅಂತ ಅರ್ಥ. ಅದು ಇವ್ರು ತಿಳ್ಕೊಂಡಿದ್ದೇನು, ಸೋಮರಸವನ್ನು ಕುಡಿಯೋಣ ಈ ಸ್ವರ್ಗಕ್ಕೆ ಹೋಗೋಣ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು. ಅಂದ್ರೆ ಅಪೆರೆಂಟ್ ಮೀನಿಂಗ್ ಬೇರೆ, ರಿಯಲ್ ಮೀನಿಂಗ್ ಬೇರೆ. ಇದು ನಿತ್ಯ ಜೀವನದಲ್ಲೂ ಕಂಡೇ ಕಾಣ್ತದೆ ಅಂತ ಹೇಳಿದ್ದೇನೆ. ಈಗ ಯಾರೋ ಫೋನ್ ಬಂತು ನೋಡಯ್ಯ ಅಂತಾರೆ, ಯಾರೋ ಫೋನ್ ಬಂತು ನೋಡಯ್ಯ ಅಂತಾರೆ. ಹುಡುಗ ನೋಡ್ಕೊಂಡು ನಿಂತ್ಬಿಡ್ತಾ ನೋಡ್ ಫೋನ್ ನ ನೋಡ್ತಾ ಇದ್ದೀನಿ ಅಂತ ಏನ್ ಮಾಡ್ಬೇಕು ಇದಕ್ಕೆ? ನೀವು ನೋಡಯ್ಯ ಅಂದ ಶಬ್ದ ಇದೆ ಅರ್ಥ. ಅದಕ್ಕೆ ನೋಡಯ್ಯ ಅದಕ್ಕೆ ಆ ಅರ್ಥ ಅಲ್ಲ, ಅಟೆಂಡ್ ಮಾಡಯ್ಯ ಅಂತ ಅರ್ಥ. ಅದಕ್ಕೆ ಬಂದಿದೆ ಯಾರು ಫೋನ್ ಕೇಳು ಅಂತ ಅರ್ಥ, ನೋಡು ಅಂತ ಅರ್ಥ ಏನ ಅದಕ್ಕೀಗ? ಅಂದ್ರೆ ನಮ್ಮ ಆಧಾರ್ ಕಾರ್ಡ್ ಅರ್ಥ ಮಾಡ್ಕೊಂಡ್ರೆ ಗೋವಿಂದ ಕತೆ ಮುಗಿದೋಯ್ತು. ಈ ರೀತಿ ವೇದಾರ್ಥ ಮಾಡ್ಕೊಂಡ ಗತಿ ಏನಾಗ್ಬೇಕೀಗ? ನಮ್ಮ ಮನೆಯಲ್ಲಿ ಅಂತ ಅರ್ಥ ಮಾಡ್ಕೊಂಡ್ರೆ ಫಜೀತಿ ಆಗುತ್ತೆ. ಯಾವ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಬಗ್ಗೆ ಜಾಯಿನ್ ಇಮಿಡಿಯೇಟ್ಲಿ ಅಂತ ಹೇಳಿ ಕೊಟ್ಟಿರ್ತಾನೆ ಪಾಪವನ್ನು, ನೋಡ್ಕೋತಾ ನಿಂತು ಬಿಟ್ಟ ಅದು ಇನ್ನೊಬ್ರಿಗೆ ಕಾಲು ಹೋಯ್ತು, ಅದು ಕೆಲಸ ಕಳ್ಕೊಂಡ್ಬಿಡ್ತಾನೆ ಅಷ್ಟೇ. ಅದ್ರ ಒಂದು ತಪ್ಪಿನಿಂದ ನೀವು ಸಿಗ್ಬೇಕಾದ ಕೆಲಸ ಕಳ್ಕೊಂಡ್ಬಿಡ್ತಾನೆ, ಮನೆಯಲ್ಲಾಗ ಅನಾಹುತ ಇದು. ಇದು ವೇದಾರ್ಥವನ್ನು ಮಾಡ್ಕೊಂಡ್ರೆ ಗತಿ ಏನಾಗಬೇಕು ಈ ಮಧ್ಯೆ? ಹಾಗೆಲ್ಲ ಮಾಡಕ್ ಬರೋದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿಯಲ್ಲಿ ಇವತ್ತು ವೇದಾರ್ಥಗಳನ್ನ ನಾವು ಹೊರಗಿನ ಏನು ಕಾಣುತ್ತಲ್ಲ ಅದರ ಒಳಗೋಗ ಅಭ್ಯಾಸ ಮಾಡಬೇಕು. ಅದಕ್ಕೆ ಹೇಳ್ತಾರೆ ತ್ರೈಗುಣ್ಯ ವಿಷಯಾಹ ವೇದಾಹ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಮೇಲ್ನೋಟಕ್ಕೆ ವೇದಗಳು ತ್ರಿಗುಣ ಸಂಬಂಧಿಯಾದ ಸ್ವರ್ಗಾದಿಗಳನ್ನು ದೊಡ್ಡ ಪುರುಷಾರ್ಥ ಅಂತ ಹೇಳಿದ ಕಾಣಿಸುತ್ತೆ. ನೀನೇನ್ ಮಾಡಬೇಕು ಅಂತ? ನಿಸ್ತ್ರೈಗುಣ್ಯ ಭವ, ಅದರ ಮೇಲೆ ಹೋಗು ನೀನೀಗ. ಎಷ್ಟು ಒಳ್ಳೆ ಪದ, ಅದರ ಮೇಲೆ ಹೋಗು ನೀನೀಗ. ಇನ್ನು ಒಳಗೆ ಇಳಿ ಅಂತ ಹೇಳಿದ್ರೆ ಹಾಗೋ ಹಾಕಿ, ಅದರ ಒಳಗೆ ಪ್ರವೇಶ ಮಾಡು. ಎಷ್ಟೆಷ್ಟು ಸರಿಯಾದ ಅರ್ಥ ಇದು. ಆ ಹಂತವನ್ನು ದಾಟಬೇಕೀಗ. ಮೇಲ್ನೋಟಕ್ಕೆ ಸಮುದ್ರ ಬರೀ ಉಪ್ರೀರ್ ಕಂಡ ಕಾಣುತ್ತೆ, ಒಳಗೆ ಹೋಗು ಆಗ ರತ್ನ ಸಿಗುತ್ತೆ ನಿನಗೆ. ಒಳಗೆ ಹೋಗು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದ ನಿಸ್ತ್ರೈಗುಣ್ಯೋ ಭವ ಅಂತ ಭಗವಂತ ಹೇಳ್ತಾರೆ. ಉಳಿದ ಅರ್ಥ ಮಾಡಿದ್ದೇನು? ವೇದಗಳು ಸ್ವರ್ಗದ ಬಗ್ಗೆ ಹೇಳುತ್ತೆ, ನೀನು ವೇದಗಳನ್ನು ಬಿಟ್ಟುಬಿಡು, ಸ್ವರ್ಗವನ್ನು ಬಿಟ್ಟುಬಿಡು, ಉಪನಿಷತ್ತನ್ನು ಹಿಡ್ಕೋ ಅಂತ ಅರ್ಥ ಮಾಡಕ್ ಹೋಗ್ತಾರೆ, ಸರಿಯಲ್ಲ. ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ಹೇಗಿರ್ಬೇಕು ಅಂತ ಅರ್ಜುನ ವೇದ ಓದ್ಲಕ್ಕೆ ಹೊರಟಾಗ ವೇದಾರ್ಥ ತಿಳಿಬೇಕಾದ್ರೆ ಹೇಗಿರ್ಬೇಕು ಅಂತ? ನಿರ್ದ್ವಂದ್ವ, ದ್ವಂದ್ವಗಳನ್ನ ಗೆಲ್ಲಬೇಕು, ದ್ವಂದ್ವಗಳನ್ನ ಗೆಲ್ಲಬೇಕು. ಯಾವುದು ದ್ವಂದ್ವಗಳು ಅಂದ್ರೆ ಸುಖ ದುಃಖ, ಶೀತ ಉಷ್ಣ, ಭಯ ಅಭಯ, ಲಾಭ ಅಲಾಭ, ಜಯ ಅಪಜಯ, ಇವೆಲ್ಲ ದ್ವಂದ್ವಗಳಿವು. ಇದನ್ನ ಮೀರಿ ನಿಲ್ಲಬೇಕು ಅಂತ ಹೇಳ್ತಾರೆ. ಇವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು. ಸುಖ ದುಃಖ ಸಮಯ ಕೃತ್ವ ಲಾಭ ಅಲಾಭವು ಜಯ ಅಜಯವು. ಯಾರು ಈ ಸುಖ ದುಃಖದ ಒತ್ತಡಕ್ಕೆ ಒಳಗಾಗ್ತಾನೋ ಅವನು ಎಂದೂ ವೇದಾರ್ಥ ತಿಳಿಯೋದಿಲ್ಲ. ಉದಾಹರಣೆಗೆ ಆಪರೇಷನ್ ಮಾಡಿದ ಡಾಕ್ಟರ್ ಓಪನ್ ಮಾಡ್ತಾನೆ, ಪಾಪ ಹಾರ್ಟ್ ಓಪನ್ ಮಾಡ್ತಾನೆ, ತಕ್ಷಣ ಯೋಚನೆ ಅಬ್ಬಾ ಎಷ್ಟು ದುಃಖ ಪಡ್ತಾನೆ ಪಾಪ ಇವನು, ರಕ್ತ ಎಷ್ಟು ಬಂದ್ಬಿಟ್ಟಿದೆ ಅಂದ್ರೆ ಡಲ್ ಆಗಿ ಕುತ್ಕೊಂಡ್ಬಿಟ್ಟ ಅಂದ್ರೆ ಅವ್ನು ಸತ್ತ ಹೋಗ್ಬಿಡ್ತಾನೆ ಕಡೆಗೆ. ಅವ್ ಏನ್ ಗಾಬರಿ, ಅವ್ ರಕ್ತ ಸುರಿತಾ ಇರತ್ತೆ ಪಾಪ, ಅದನ್ನೆಲ್ಲ ತಡ್ಕೋಬೇಕ ಅವನೀಗ. ಇವನೇ ತಲೆ ಚಕ್ರ ಬಂದ್ಬಿಟ್ಟು ಗತಿಯೇನಾಗ್ಬೇಕು, ಡಾಕ್ಟರ್ ಚಕ್ರ ಬಂದ್ಬಿಟ್ರೆ ಗತಿಯೇನಾಗತ್ತಾಗ ಅದನ್ನ ಗೆಲ್ಲಬೇಕು. ಗೆಲ್ಲದೇ ಆಪರೇಷನ್ ಮಾಡಕ್ ಆಗೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ಅಭಿಮಾನವನ್ನು ಗೆದ್ದು ಕೇವಲ ಅವನು ಗುರಿ ಇರಬೇಕಾದಿಷ್ಟೇ, ಇಲ್ಲಿ ರೋಗ ಇದೆ ಸರಿ ಮಾಡಬೇಕಷ್ಟೇ ಹೊರತು ಬಂಧುತ್ವ ಬಾಂಧ ಏನನ್ನು ಗಮನಿಸಬಾರದು. ಆ ರೀತಿ ಗಮನಿಸಿದೆ ಅಂದ್ರೆ ಫಜಿ ಶುರುವಾಯಿತು. ಮತ್ತೆ ಆಪರೇಷನ್ ಮಾಡ್ತಾನೆ ದುಡ್ಡು ಪೂರ್ತಿ ಕೊಡ್ತಾನೋ ಇಲ್ವೋ, ಅರ್ಧ ತಂದಿದ್ದಾನೆ ಏನು ಗೊತ್ತಿಯೋ, ಏನ್ ಮಾಡೋ ಉದ್ರೆ ಹೇಳಿ ಆಮೇಲೆ ನಾಳೆ ಕ್ರೆಡಿಟ್ ಮಾಡಿ ಏನ್ ಮಾಡೋದೀಗ, ಇವೆಲ್ಲ ತಲೆ ಹಾಕೊಂಡು ಆಪರೇಷನ್ ಮಾಡಕ್ಕಾಗತ್ತಾ? ನಿರ್ದ್ವಂದ್ವ, ಆ ತಂಟೆಗೆ ಹೋಗಬೇಡ, ಬಗ್ಗೆ ನಿನಗೆ ಗುರಿ ಒಂದೇ. ನಿರ್ದ್ವಂದ್ವ ನಿತ್ಯ ಸತ್ವಸ್ಥ, ಎಷ್ಟು ಒಳ್ಳೆಯ ಪದ, ನಿತ್ಯ ಸತ್ವಸ್ಥನಾಗಬೇಕು ನೀನು. ಈ ಪದ ತುಂಬಾ ಜನಕ್ಕೆ ಅರ್ಥವಾಗಲಿಲ್ಲ. ಸುಮ್ಮನೆ ಭಗವದ್ಗೀತೆ ತುಂಬಾ ಸೀರಿಯಸ್ ಆಗಿ ಓದೋದಿಲ್ಲ ಆದ್ರಿಂದ ಜನಕ್ಕೆ ಸಂಶಯ ಬರೋದಿಲ್ಲ. ಸೀರಿಯಸ್ ಹೋದ್ರೆ ತುಂಬಾ ಸಂಶಯ ಬರುತ್ತೆ, ಇನ್ನೂ ಒಳಗೆ ಹೋದಾಗ ಉತ್ತರ ಸಿಗುತ್ತದೆ. ನಿಸ್ತ್ರೈ ಗುಂಡ್ಯ ಭವಾರ್ಜುನ ಅಂತ ಭಗವಂತ ಹೇಳಿದ, ಮೂರು ಗುಣಗಳನ್ನ ನೀನು ಮೆಟ್ಟಿ ನಿಲ್ಲು ಅಂತ ಅರ್ಜುನನಿಗೆ ಹೇಳಿದ. ಇಲ್ಲಿ ಹೇಳ್ತಾನೆ ನಿತ್ಯ ಸತ್ವಸ್ಥ, ನಿತ್ಯ ಸತ್ವಗುಣದಲ್ಲೇ ಇರು ಅಂತ ಹೇಳ್ತಾನೆ. ಎಂತ ಕಾಂಟ್ರಡಿಕ್ಷನ್ ಇದು, ಮೂರು ಗುಣಗಳನ್ನ ಮೆಟ್ಟಿ ನಿಲ್ಲು ಅಂತ ಹೇಳೋದು, ನೀನು ಸತ್ವಗುಣದಲ್ಲೇ ಯಾವಾಗಲೂ ಇರು ಅಂತ ಹೇಳೋದು. ಮೂರು ಗುಣ ಸತ್ವಗುಣ ಒಂದೊಂದು ಮೇಲೆ ಅದ್ರಲ್ಲಿ ಇರೋ ಅಂತ ಹೇಗೆ ಹೇಳಕ್ ಬರುತ್ತೆ? ಅರ್ಥ ಆಗಲಿಲ್ಲ ಯಾರಿಗೂ ಕೂಡ, ಫುಲ್ ಆಫ್ ಕನ್ಫ್ಯೂಷನ್. ಅದು ಆಚಾರ್ಯ ಹೇಳ್ತಾರೆ, ಸುಲಭವಾದ ಅರ್ಥ ಇದೆ, ಗೊಂದಲ ಮಾಡಬೇಡಿ. ನಿತ್ಯ ಸತ್ವಸ್ಥ ಅಂದ್ರೆ ಸತ್ವಗುಣದಲ್ಲಿರುವವನಾಗುವಂತ ಅರ್ಥ ಅಲ್ಲ ಆಚಾರ್ಯ ಹೇಳ್ತಾರೆ. ಸತ್ವಗುಣವನ್ನು ಮೀರು ಅಂತ ಹೇಳ್ಬಿಟ್ಟಿದ್ದಾನೆ ಈಗಾಗಲೇನೆ. ಸತ್ವಗುಣ ಅಂತ ಅರ್ಥ ಅಲ್ಲ. ಸತ್ವ ಅಂದ್ರೆ ಏನೀಗ, ನಿತ್ಯ ಸತ್ವ ಅಂದ್ರೆ ಏನು? ಸತ್ವ ಸಾಧು ಗುಣೋದ್ರೇಕಾತ್ ಹರಿಹಿ ಅಂತ ಹೇಳಿದ್ದಾರೆ. ನಿತ್ಯ ಸತ್ವ ಅಂದ್ರೆ ಸಾಕ್ಷಾತ್ ನಾರಾಯಣ, ಅವನೊಳಗೆ ಸದಾಕಾಲ ಮನಸ್ಸನ್ನು ಹಾಕಿರು ಅಂತ ಅರ್ಥ. ಗುಣದಲ್ಲಿ ಮನಸ್ಸನ್ನು ಹಾಕುವಂತ ಅರ್ಥ ಅಲ್ಲ. ನಿತ್ಯ ಸತ್ವಗುಣ, ಸತ್ವಗುಣ ಅಂದ್ರೆ ಶುಭ ಗುಣಗಳಿಂದ ತುಂಬಿದವನು, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂದ್ರೆ ಪ್ರಕೃತಿಯ ಚಿಂತನೆ ಬಿಟ್ಟುಬಿಡು, ಪ್ರಾಕೃತ ಪದಾರ್ಥ ಚಿಂತನೆ ಬಿಟ್ಟುಬಿಡು, ಪ್ರಕೃತಿ ಪತಿಯಾದ ಭಗವಂತನಲ್ಲಿ ಮನಸ್ಸನ್ನು ನೆನೆಗೊಳಿಸು ಅಂತ ಹೇಳುತ್ತಾರೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಆಫೀಸ್ ನೋಡ್ತಾನೆ, ಆಫೀಸ್ಗೆ ಹೋಗ್ತಾನೆ, ಅವನ ದೃಷ್ಟಿ ಬಿಲ್ಡಿಂಗ್ ಕಡೆ ಇರೋದಿಲ್ಲ, ಒಳಗಿರೋ ಆಫೀಸರ ಕಡೆಗಿರುತ್ತೆ. ಬಿಲ್ಡಿಂಗ್ ಕಡೆಯಿದ್ದು ಆ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ನೋಡಿಕೊಂಡು ಕುತ್ಕೊಂಡ್ಬಿಟ್ರೆ ಗತಿಯೇನಾಗಬೇಕು ಅದಕ್ಕೆ? ಮತ್ತೆ ಎಂಥ ಬಿಲ್ಡಿಂಗ್ ಇದು ದೊಡ್ಡ, ಇಂಥ ಆಫೀಸ್ ಅಂತಾರೆ, ಅದು ಬಿಲ್ಡಿಂಗ್ ಚೆನ್ನಾಗಿಲ್ಲ ಅಂತ ಕೇಳಿದರೆ ಬಿಲ್ಡಿಂಗ್ ಏನು ಮಾಡೋದೇ ಇಲ್ಲ ಅಲ್ಲಿ, ಆಫೀಸರ್ ಸಾಮರ್ಥ್ಯ ಅಷ್ಟೇ ಇಂಪಾರ್ಟೆಂಟ್ ಅಂತೀವಿ. ಅದಕ್ಕೆ ಬಿಲ್ಡಿಂಗ್ ನೋಡಬೇಡ, ಅದರ ಅಧಿಕಾರಿಯನ್ನು ನೋಡು, ಅದಕ್ಕೆ ಗುಣಗಳನ್ನು ನೋಡಬೇಡ, ಗುಣಗಳ ಸ್ವಾಮಿಯಾದ ಭಗವಂತನನ್ನು ನೋಡು. ನಿತ್ಯ ಸತ್ವಸ್ಥ, ನಿತ್ಯ ಸತ್ವನಾದ, ನಿತ್ಯ ಶುಭ ಗುಣಗಳಿಂದ ಪೂರಿತನಾದ ಭಗವಂತನಲ್ಲೇ ಮನಸ್ಸನ್ನು ಹಾಕು. ಅಂದರೆ ದೇಹದಲ್ಲಿ ನಾವಿದ್ದೇವೆ, ದೇಹದಲ್ಲಿ ನಾವಿದ್ದೇವೆ, ದೇಹದ ಲಿಮಿಟೇಷನ್ ನಮ್ಮನ್ನ ಬಾಧಿಸ್ತಾ ಇದೆ, ಅದನ್ನು ಮೀರಬೇಕು. ಅದನ್ನು ಮೀರಿ ದೇವರಲ್ಲಿ ಮನಸ್ಸು ಹಾಕಬೇಕು ಅಂತ ಹೇಳ್ತಾರೆ. ದೇಹದಲ್ಲಿರುವ ನಾವು ದೇವರಲ್ಲಿ ಮನಸ್ಸನ್ನು ಹಾಕಿದಾಗ ಆಗ ನಮಗೆ ಮುಖ್ಯವಾದ ಭಗವಂತನ ದರ್ಶನವಾಗುತ್ತೆ ಹೊರತು ಇಲ್ಲದೆ ಹೋದ್ರೆ ಆಗೋದಿಲ್ಲ. ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗ ಕ್ಷೇಮ ಆತ್ಮವಾನ್. ಉದಾಹರಣೆಗೆ ಸಿನಿಮಾ ನಾಟಕಗಳಲ್ಲಿ ಏನ್ ಮಾಡ್ತಾರೆ, ದೀಪ ಹರಿಸ್ಬಿಡ್ತಾರೆ, ಎಲ್ಲ ದೀಪ ಹರಿಸ್ಬಿಟ್ರೆ ಎಲ್ಲ ಕೊಂಡು ಎಲ್ಲ ಎದ್ಬಂದು ಕಲ್ಲು ನೋಡಿದ್ರೆ ಎದ್ಬಂದ್ಬಿಡ್ತಾರೆ ಅಷ್ಟೇನೆ. ಈ ದೀಪ ಹರಿಸ್ಬಿಡ್ತಾರೆ, ಅಲ್ಲಿ ದೀಪ ಆನಾಗುತ್ತೆ, ಹೊರಗಿನ ದೀಪ ಎಲ್ಲ ಆಫ್ ಮಾಡಿಬಿಡ್ತಾರೆ, ಅಲ್ಲಿ ದೀಪ ಆನಾಗುತ್ತೆ. ಆಗ ಅವ್ನು ನೋಡ್ತಾ ಕೊಡ್ತಾರೆ ಟಿವಿಯಲ್ಲೂ ಅಷ್ಟೇನೆ, ಅಲ್ಲಿಂದ ದೀಪ ಆನಾಗುತ್ತಲ್ಲ ಅದರಲ್ಲಿ ಕಾಣುತ್ತೆ, ಈ ದೀಪದಿಂದ ಕಾಣೋದಿಲ್ಲ ಅದು, ಇದು ಬರೀ ಬಿಳಿ ಸ್ಕ್ರೀನ್ ಕಾಣುತ್ತೆ ಅಷ್ಟೇ, ಆ ದೀಪದಿಂದ ಕಾಣಬೇಕು. ಅದಕ್ಕೆ ಈ ದೀಪ ಆಫ್ ಮಾಡು, ಆ ದೀಪ ಆನ್ ಮಾಡು ಅಂತ ಹೇಳಿದ್ದಾರೆ. ಈ ಸತ್ವಗುಣ ಮೊದಲಾದ ಪ್ರಕೃತಿಯ ಗುಣ ಮೆಟ್ಟಿಬಿಡು, ಭಗವಂತನ ಚಿಂತನೆಯನ್ನು ನೀನು ಪ್ರಕಾಶಗೊಳಿಸಿಕೊ, ಆವಾಗ ನಿನಗೆ ದೇವರು ಕಾಣುತ್ತಾನೆ. ನಿರ್ದ್ವಂದ್ವ ನಿತ್ಯ ಸತ್ವಸ್ಥ, ಇದು ಬಹಳ ಅಪೂರ್ವವಾದ ಮಾತಿತ್ತು. ಕಣ್ಣು ತೆಗೆದಾಗ ಬೆಳಕು ಕಾಣ್ತೇವಲ್ಲ, ಈ ಬೆಳಕು ಪ್ರಾಕೃತ ಬೆಳಕಿದು. ಒಂದು ಕಣ್ಣು ಮುಚ್ಚಿದಾಗ ಬೆಳಕು ಕಾಣ್ತೇವಲ್ಲ, ಅದು ಒಳಗಿನ ಬೆಳಕು ಅಂತ ಹೇಳಿದ್ದಾರೆ. ಮುಂದೆ ಆರನೇ ಅಧ್ಯಾಯದಲ್ಲಿ ಬರುತ್ತೆ ವಿಚಾರವೆಲ್ಲ ಕೂಡ. ಹೊರಗಿನ ಬೆಳಕು ಬೇರೆ, ಒಳಗಿನ ಬೆಳಕು ಬೇರೆ. ಒಳಗಿನ ಬೆಳಕು, ಹೊರಗಿನ ಬೆಳಕು. ಹೊರಗಿನ ಬೆಳಕಿನ ಜಗತ್ತಷ್ಟೇ ಕಾಣೋದು, ಒಳಗಿನ ಬೆಳಕಿಗೆ ಜಗತ್ತಿನ ಒಳಗಿನ ಭಗವಂತ ಕಾಣಿಸ್ತಾನೆ. ಆದ್ದರಿಂದ ನಿತ್ಯ ಸತ್ವಸ್ಥ ನಿರ್ಯೋಗ ಕ್ಷೇಮ. ಹೊರಗಿನ ಅರ್ಥ ನಿರ್ಯೋಗಕ್ಷೇಮ ಅಂದ್ರೆ ಏನು, ಯೋಗಕ್ಷೇಮನೆಲ್ಲ ಬಿಟ್ಟುಬಿಡು ಅಂತ ಅರ್ಥ, ಅಂದ್ರೆ ಹಾಳಾಗೋಗು ಅಂತ ಆಗುತ್ತೆ ಅಷ್ಟೆ. ಯೋಗಕ್ಷೇಮ ಬಿಟ್ಟುಬಿಡು, ಯಾಕೆ ಯೋಚನೆ ಮಾಡ್ತೀಯ, ಏನು ಎಷ್ಟು ಯೋಚನೆ ಮಾಡಿದ್ದಕ್ಕೆ ಯೋಗಕ್ಷೇಮ ಬಿಟ್ಟುಬಿಡು ಅಂದ್ರೆ ಏನರ್ಥ? ಅದಕ್ಕೆ ಹೇಳಿದ್ದು ಭಗವದ್ಗೀತೆ ಮೇಲ್ನೋಟಕ್ಕೆ ಒಂದಕ್ಕೆ ಹೋಗಿಬಿಟ್ರೆ ಜನಗಳೆಲ್ಲ ಉಚ್ಚಾಪಟ್ಟೆ ಓಡಾಡ್ತಿರೋದು ಕೇಳಿಬಿಟ್ರೆ ಕೃಷ್ಣನೇ ಹೇಳಿದ್ದಾನೆ ಯೋಗಕ್ಷೇಮ ಬಿಟ್ಟುಬಿಡು ಅಂತ ಹೇಳಿದ್ದಾನೆ. ತನ್ನ ಯೋಗಕ್ಷೇಮ ಬಿಡ್ತಾನೋ ಬಿಡ್ತಾನೋ, ಹೆಂಡತಿ ಮಗಳು ಯೋಗಕ್ಷೇಮ ಬಂದು ಬಿಟ್ಟುಬಿಡ್ತಾನೆ ಪಾಪ. ಭಗವದ್ಗೀತೆ ಹೇಳಿದೆ, ಆದ್ರಿಂದ ಅವ್ರ ಬೀದಿಪಾಲಾದ ಚಿಂತೆ ಇಲ್ಲ, ಕೃಷ್ಣ ಒಪ್ತಾನೆ ಅಂತ ತಿಳ್ಕೊಂಡ್ಬಿಡ್ತಾರೆ ಪಾಪ. ಅದಕ್ಕೆ ಆಚಾರ್ಯ ಎಷ್ಟು ಚೆನ್ನಾಗಿರೋ ಅರ್ಥ ಬರೀತಾರೆ. ಇದೆಲ್ಲ ನಿಮ್ಗೆ ಗೊಂದಲ ಗೊತ್ತಾಗೋದು ಅಂಗೈಲಿ ಪುಸ್ತಕ ತಗೊಂಡಾಗ್ಲೇನೆ, ಅಲ್ಲಿ ಹುಚ್ಚಾಬಟ್ಟೆ ಅರ್ಥ ಉಂಟದ್ರೆಲ್ಲ ಕೂಡ ಆಚಾರ್ಯ ಅರ್ಥ ಬರೀತಾರೆ. ನಿರ್ಯೋಗ ಕ್ಷೇಮ, ಯಾವಾಗಲೂ ಕೂಡ ಬೇರೆ ಪುಸ್ತಕ ಓದಿ ಓದಿ ತಿಳ್ಕೊಂಡು ತಿಳ್ಕೊಂಡಾನು, ಆಪರೇಷನ್ ಮಾಡೋದನ್ನ ಪುಸ್ತಕ ಓದ್ ತಿಳ್ಕೊಂಡ್ರೆ ಗತಿ ಏನಾಗ್ಬೇಕು? ಈ ಮಧ್ಯೆ ಆಪರೇಷನ್ ಹೇಗೆ ಮಾಡಬೇಕು ಅಂತೇಳಿ ಓಪನ್ ದಿ ಬುಕ್ ಒಂದು ಶುರು ಮಾಡದ, ಓಪನ್ ದಿ ಹಾಲ್ಟ್ ಆಟ ಮಾಡದ, ಓಪನ್ ಮಾಡದ, ಮುಂದೆ ಏನೋ ನೆಕ್ಸ್ಟ್ ನೋಡ್ತಾ ಕೂತ್ಕೊಂಡ್ಬಿಟ್ಟ, ಓದ್ತಾ ಕೂತ್ಕೊಂಡ್ಬಿಟ್ಟ, ಗತಿ ಏನಾಗಬೇಕಾಗ. ಅಡಿಗೆ ಆ ರೀತಿ ಮಾಡಿದ್ರೆ ಕೆಟ್ಟ ಹಾಳಾಗಿ ಹೋಗುತ್ತೆ, ಆಪರೇಷನ್ ಮಾಡಿದ ಗತಿ ಏನಾಗಬೇಕು ಈ ಮಧ್ಯೆ? ಅದಕ್ಕೆ ಹೇಗಿರಬೇಕು? ಅದು ಗುರುಗಳ ಮೂಲಕನೇ ಬರಬೇಕದು. ಶಸ್ತ್ರಚಿಕಿತ್ಸೆಯನ್ನ ಗುರುಮುಖೇನ ತಿಳ್ಕೊಂಡಾಗ ಮಾತ್ರ ಯಶಸ್ವಿಯಾಗುತ್ತೆ. ಶಾಸ್ತ್ರಚಿಕಿತ್ಸೆಯನ್ನ ಗುರುಗಳ ಉಪದೇಶದಿಂದನೇ ತಿಳಿಬೇಕೆ ಹೊರತು ಬೇರೆ ದಾರಿ ಇಲ್ಲ. ಭಗವದ್ಗೀತಾದಿಗಳನ್ನ ಸ್ವಂತ ಓದ್ತೇವೆ ಅಂತ ಹೇಳಿದ್ರೆ ಭಾರಿ ಅಪಾಯ ಉಂಟು. ಭಾಷ್ಯ ತಾತ್ಪರ್ಯಗಳ ಬೆಳಕಿನಲ್ಲೇ, ಇತಿಹಾಸ ಪುರಾಣಗಳ ಬೆಳಕಿನಲ್ಲೇ ಕಾಣಬೇಕದನ್ನ. ಯೋಗಕ್ಷೇಮ ಬಿಡೋದು ಅಂದ್ರೆ ಏನು? ಪರರಿಯದು ಮತ್ತೆ ಅವು ಬೇಕಾಗಿ ಬಿಡುತ್ತೆ ಆಮೇಲೆ. ಇದು ಪರ್ಮನೆಂಟ್ ಸ್ಟಾಪ್ಯಾಪ್ ಅರೇಂಜ್ಮೆಂಟ್ ಅಷ್ಟೇ. ಸ್ಟಾಪ್ಯಾಪ್ ಅರೇಂಜ್ಮೆಂಟ್ ಆಗಿ ನಾವು ಬ್ಯಾಟ್ರಿನ ಉಪಯೋಗಿಸ್ತೇವೆ ಹೊರತು ಕರೆಂಟ್ ಒಂದು ಮೇನ್ ಆಗುತ್ತೆ ನಮಗೆ. ಆಧ್ಯಾತ್ಮಿಕ ಸುಖ ಕರೆಂಟ್ ಇದ್ದ ಹಾಗೆ. ಇದೆಲ್ಲ ಜನರೇಟರ್, ಲೌಕಿಕ ಜನರೇಟರ್ ಇದ್ದಾಗ ಲೆಕ್ಕ. ಅನಿವಾರ್ಯವಾದಾಗ ಹಾಕಬೇಕೆ ಹೊರತು ಯಾವಾಗ ಹಾಕೊಂಡು ಬಿಟ್ಟು ಇದು ಇಮಿಡಿಯೇಟ್ ಆಗಿ ಹಾಕ್ಬಿಡ್ತಾರೆ, ಮತ್ತೆ ಹೆಚ್ಚೊತ್ತು ಕೂಡ ಅಲ್ಲ. ಇಮಿಡಿಯೇಟ್ ಆಗಿ ಆ ರೀತಿ ಮಾಡಬೇಕು ನಾವು. ಯಾಕೆಂದ್ರೆ ಅದು ದಡ್ಡತನ ಇದ್ದಾಗಲೇ ಕರೆಂಟ್ ಬಂತು ಇನ್ನೂ ಹಾಕಿದ್ಯಾ ಬೈದು ಬಿಡ್ತಾರೆ ಯಾರು ಕೇಳಿದ್ರೆ. ಕರೆಂಟ್ ಬಂದು ಇನ್ನೂ ಹಾಕಿದ್ಯಾ? ಆಧ್ಯಾತ್ಮಿಕ ಸುಖದ ಬಾಗಿಲು ತೆಗೆದಾಗ ಇನ್ನು ಭೌತಿಕ ಸುಖದಲ್ಲೇ ಇದೆಯಾ? ಲೀವ್ ಇಟ್ ಅಂತ ಅರ್ಥ. ಅದನ್ನ ಭಗವಂತ ಹೇಳ್ತಾರೆ, ನಿಸ್ತ್ರೈಗುಣ್ಯ ಭವ. ಅದನ್ನ ಗುಣಗಳನ್ನು ಮೆಟ್ಟಿನಿಲ್ಲ ನೀನೀಗ. ನಿತ್ಯ ಸತ್ವಸ್ಥ, ನಿತ್ಯ ಸತ್ವನಾದ ಭಗವಂತನಲ್ಲಿ ಮನಸ್ಸನ್ನು ಹಾಕು. ನಿರ್ಯೋಗಕ್ಷೇಮ, ಎಷ್ಟೊಳ್ಳೆ ಮಾತದ ಒಂದು. ನಿನ್ನ ಈ ಶಾಸ್ತ್ರ ವಿಚಾರಕ್ಕೆ ಸಂಬಂಧ ಪಡದ ವಿಷಯದ ಬಗ್ಗೆ ಯೋಗಕ್ಷೇಮವನ್ನ ಬಿಟ್ಟುಬಿಡು ಅಂತ ಹೇಳಿದ. ಎಲ್ಲ ಯೋಗಕ್ಷೇಮ ಬಿಡು ಅಂತ ಹೇಳೋದಿಲ್ಲ. ನಿನ್ನ ಶಾಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟದ್ ಮಾತ್ರ ಇಟ್ಕೋ, ಉಳಿದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ ಅಂತ ಹೇಳ್ತಾನೆ ಭಗವಂತ. ಎಷ್ಟು ಚೆನ್ನಾಗಿರೋ ಮಾತಿದು. ಉಳಿದ್ರ ಬಗ್ಗೆ ಯೋಚನೆ ಮಾಡಬೇಡ, ಶಾಸ್ತ್ರದ ಬಗ್ಗೆ ಎಷ್ಟು ಬೇಕೋ ಅಷ್ಟೇ ಯೋಚನೆ ಮಾಡು. ಅದಕ್ಕೆ ನಿರ್ಯೋಗಕ್ಷೇಮ ಅಂತ ಕರೀತಾರೆ. ವಿದ್ಯಾರ್ಥಿ ಪರೀಕ್ಷಾನಲ್ಲಿ ಕೂತಿರ್ತಾನೆ, ಯಾವುದೋ ಯೋಚನೆ ಮಾಡ್ತಾ ಕೊಡ್ತಾನೆ, ಸಂಬಂಧಪಡೋದು ಯಾವ ಸಿನಿಮಾ ಇಂದ ರಿಲೀಸ್ ಆಗುತ್ತೋ ಏನು ಗೊತ್ತಿಯೋ, ಟಿಕೆಟ್ ಸಿಗುತ್ತೋ ಇಲ್ಲ, ಅವನಿಗೆ ಕೊಟ್ಟಿದ್ದೆ ತರ್ತಾನೋ ಬಿಡ್ತಾನೋ, ಇದರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಫೇಲ್ ಆಗೋದು ಗ್ಯಾರಂಟಿ ಆಗಿಬಿಡು. ಆಗ ತಲೆನೇ ಕೆಡಿಸ್ಕೋಬಾರ್ದು. ಎಷ್ಟು ಮಟ್ಟಿಗೆ ಗೊತ್ತಾ, ತಂದೆ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಪರೀಕ್ಷೆಯಲ್ಲೇ ಬರೀತಾ ಇದ್ದಾನೆ, ಅದನ್ನು ಯೋಚನೆ ಮಾಡಬಾರ್ದು. ಅವನಾಗ ಅದು ಬರೀಬೇಕಾದ ಯೋಚನೆ ಮಾಡಿ, ಬರೀಬೇಕಾದ ಮಾತು ಯೋಚನೆ ಮಾಡಬೇಕು. ಅಲ್ಲಿ ಯೋಚನೆ ಮಾಡ್ತಾ ಕೂತ ಅಂದ್ರೆ ಸಫರ್ ಆಗುತ್ತೆ. ಇದು ನಿರ್ಯೋಗಕ್ಷೇಮ ಅಂತ ಕರೆಯೋದು. ಅದನ್ನೇ ಹೊರಗಿನ ವಿಚಾರ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ, ಹೊರಗಿಂದು ಆದ್ರೂ ಸರಿ ಹೋದ್ರೂ ಸರಿ ಇದು ಸರಿಯಾಗಿ ಆಗಬೇಕು. ಇದನ್ನ ಭಗವದ್ಗೀತೆ ಅರ್ಥ ಇದೆ ಅಂದ್ರೆ ಹೊರಗಿನ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಂಡು ಬಿಟ್ರೆ ವೇದಾಂತ ವಿಚಾರ ಸಫರ್ ಆಗುತ್ತಾ, ಆದ್ರಿಂದ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಮನೆಯಲ್ಲಿ ತುಂಬಾ ಯೋಚನೆ ಮಾಡ್ತಾ, ತಂದೆ ತಾಯಿ ಯೋಚನೆ ಮಾಡ್ತಾ ಇರ್ತಾರೆ, ಪಾಪ ಏನ್ ಹಾಗಾಯ್ತಲ್ಲ ಹೀಗಾಯ್ತಲ್ಲ ಅಂತೇಳಿ ತುಂಬಾ ಸೀರಿಯಸ್ ಯೋಚನೆ ಮಾಡ್ತಿರ್ತಾರೆ ಪಾಪ. ಮಗನಿ ಬೆಳಗಾದ ಪರೀಕ್ಷೆ, ಅವ್ನು ಬರ್ತಾರೆ, ಅಪ್ಪ ಏನು ಅಮ್ಮ ಏನು ಅಂತ ಕೇಳ್ತಾರೆ. ನಿನ್ ವಿಷಯ ಅಲ್ಲ, ನೀನು ಓದ್ಕೋ ಹೋಗು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ನಿನ್ ವಿಚಾರ ಅಲ್ಲದು, ಸುಮ್ಮನೆ ಓದ್ಕೋ ಹೋಗು ನೀನೀಗ, ನೋಡಿ ಎಷ್ಟು ವ್ಯತ್ಯಾಸ ಇದೆ ಈಗ. ಅವನಿಗೆ ಅವನ ಪರೀಕ್ಷೆ ಇರೋನಿಗೆ ಇದೆಲ್ಲ ಸಂಬಂಧಪಟ್ಟಿದ್ದಲ್ಲ, ನಮಗೆ ಸಂಬಂಧಪಟ್ಟಿದ್ದಷ್ಟೇನೆ. ಅದು ಆ ಯೋಚನೆ ತಲೆ ಹಾಕಬೇಡ ನೀನೀಗ ಅಷ್ಟೇ. ಬಾಡಿಗೆ ಕೊಡೋರು ಕೊಟ್ಟೋ ಇಲ್ಲ ಅಂತ ಕೇಳ್ತಾನೆ, ಅವ್ರು ಕೊಟ್ಟರೆಷ್ಟು ಬಿಟ್ಟರೆಷ್ಟು, ನೀನಂತೂ ಪರೀಕ್ಷೆ ಓದ್ಕೋ ಸಾಕಷ್ಟೆ. ಆ ಯೋಚನೆ ಮಾಡೋ ವಿಚಾರಗಳೇ ಇಲ್ಲ ಅದೆಲ್ಲ ಕೂಡ. ಇವತ್ತು ಹಾಗೆ ಮಾಡ್ತಾ ಇದ್ದೇವೆ ನಾವು. ಜಗತ್ ಸಂಧ್ಯಾ ಒಂದು ಕೂತ ಕಾಲಕ್ಕಂತೂ ಜಗತ್ತಿನ ವಿಚಾರ ಎಲ್ಲ ಬಂದು ಹೋಗ್ಬಿಡುತ್ತೆ ಪಾಪ ಅವನಿಗೆ. ಅವನು ಫ್ರೀ ಆಗಿರೋದು ಟಿವಿ ನೋಡ್ಬೇಕಾದ್ರೆ ಮಾತ್ರ ಅಷ್ಟೇ. ದೇವ್ರ ಮುಂದೆ ಕೂತಾಗ ಮಾತ್ರ ಉಚ್ಚಾಬಟ್ಟೆ ವಿಚಾರಗಳು, ಯಾವುದೋ ವಿಚಾರಗಳು, ಏನು ಆ ರೀತಿ ಯಾರು ಹೊಡಿಬೇಕು ಅಂತ ಯೋಚನೆ ಮಾಡ್ತಾನೆ, ಯಾರು ಬೈಬೇಕು ಅಂತ ಯೋಚನೆ ಮಾಡ್ತಾನೆ, ಯಾರ್ಯಾರು ಏನ್ ಮಾಡೋಕೆ ಚಿಂತನೆ ಮಾಡ್ತಾನೆ. ಟಿವಿ ನೋಡ್ಬೇಕಾದ್ರೆ ಮಾತ್ರ ನಾನು ಮಾಡೋದಿಲ್ಲ, ಉದೋರ್ ಬಂದು ಬೈದ್ಬಿಡ್ತಾನೆ, ಡಿಸ್ಟರ್ಬ್ ಡೋಂಟ್ ಡಿಸ್ಟರ್ಬ್ ಅಂತ ಹೇಳಿಬಿಡ್ತಾನೆ. ಈ ರೀತಿ ಸಂಧ್ಯಾವನ್ನಿ ಕಾಲಕ್ಕೆ ಹೇಳೋರು ಸಿಕ್ಕರೆ ಅವಾಗ ಮನೆಯಲ್ಲಿ ಸ್ವರ್ಗ ಕಾಣಬಹುದು. ಪೂಜೆ ಮಾಡ್ಬೇಕಾದ್ರೆ ಡೋಂಟ್ ಡಿಸ್ಟರ್ಬ್ ಬನ್ನಬೇಕು, ಸಂಧ್ಯಾವನ್ನಿ ಕಾಲ ಡೋಂಟ್ ಡಿಸ್ಟರ್ಬ್ ಬನ್ನಬೇಕು. ಅವಾಗ ಆಗಲ್ಲ, ಎಲ್ಲ ವಿಚಾರ ಅಲ್ಲೇ ದೇವರು ತೊಯ್ತಿರೋದು ಮಾತಾಡ್ತಿರೋದೇ ಕೆಲಸ. ಆ ಸಾಲ ಬಂತ, ಈ ಚಪ್ಪಲಿ ರಿಪೇರಿ ವಾಪಸ್ ಬಂತ, ಕೈ ಹಿಡ್ಕೊ ಚಪ್ಪಲಿ ರಿಪೇರಿ ವಾಪಸ್ ಬಂತ ಅಂತ ಕೇಳೋದು. ಲ್ಯಾಂಡ್ ಹೋಗಿದ್ದು ವಾಪಸ್ ಬಂತ, ದೇವ್ರ ಪೂಜೆ ಮಾಡ್ತಾ, ಏನ್ ಪುಣ್ಯ ಬಂದಿತ್ತು ಲೆಕ್ಕ ಹಾಕಿ. ಈಗ ಯಾರು ಹೇಳಕ್ ಬಂದ್ರೆ ನೋ ಆ ವಿಚಾರ ಅಲ್ಲೇ ಇದು ಬಿಟ್ಬಿಡಿ, ಯಾಕೆ ಮಾತಾಡಬೇಡಿ. ಈಗ ಇರೋದು ಭಗವಂತ ಕೈಯಲ್ಲಿದ್ದಾನೆ. ಯಾವನ್ನ ಕೈ ಹಿಡಿಯಲಕ್ಕೋಸ್ಕರ ಕೈ ಭಗವಂತ ಕೊಟ್ಟಿದ್ದಾನೆ, ಯಾವ ಕ್ಷಣಕ್ಕೋಸ್ಕರ ನಾವು ಕಾಯ್ಬೇಕಾಗಿದೆ, ಆ ಕ್ಷಣ ನಮ್ಮ ಕೈಯಲ್ಲಿ ಇದೆ. ಈಗ ಉಳಿದ್ಯಾವುದು ಯೋಚನೆ ನಮಗೆ ಬೇಡ. ಆ ರೀತಿ ಕೂತ ಒಬ್ಬ ವ್ಯಕ್ತಿ, ಸಣ್ಣವನಲ್ಲ, ಚಕ್ರವರ್ತಿ ಒಬ್ಬ ಹಾಗೆ ಕೂತಿದ್ನಂತೆ, ಜನಕರಾಜ ಹಾಗೆ ಕೂತಿದ್ದ ಅಂತ ಹೇಳ್ತಾನೆ. ಭಾಗವತ ಕೇಳ್ತಾ ಕೂತಿದ್ದಾನೆ, ವೇದವ್ಯಾಸ ದೇವರೇ ಭಾಗವತ ಹೇಳ್ತಾ ಇದ್ದಾರೆ, ಜನಕರಾಜ ಕೇಳ್ತಾ ಇದ್ದಾನೆ. ಆಗ ಸುದ್ದಿ ಬಂತು, ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಹೆತ್ತಿದೆ ಅಂತ ಸುದ್ದಿ ಬಂತು. ಮಿಥಿಲಾ ಪಟ್ಟಣ ಆತನ ಕ್ಯಾಪಿಟಲ್ ಪಾಪ, ಜನಕರಾಜನ ವಿದೇಹ ಪಟ್ಟಣದ ಕ್ಯಾಪಿಟಲ್ ಅದು, ಅದಕ್ಕೆ ಬೆಂಕಿ ಬಿದ್ದಿದೆ ಅಂತ ಸುದ್ದಿ ಬಂದ್ರೆ ಆತ ಹೇಳ್ತಾನೆ ಡೋಂಟ್ ಡಿಸ್ಟರ್ಬ್ ಅಂತ ಕೂತಿದ್ದಾನೆ ಪಾಪ. ಪಟ್ಟಣಕ್ಕೆ ಬೆಂಕಿ ಬಿದ್ದರೂ ಗಲಾಟೆ ಇಲ್ಲ ತನಗೆ, ಏನಮ್ಮಂದು ಹೇಳಕ್ ಹೋಗಬೇಡಿ, ನನ್ನ ಪಾಡಿನ ಭಾಗವತ ಕೇಳ್ತಾನೆ ಅಷ್ಟೇ. ಹುಡುದಲ್ಲೇ ದೂಡೋಗ್ಬಿಡ್ತಾರೆ ಆ ಕಡೆಗೆ. ನಿರ್ಯೋಗಕ್ಷೇಮರಾಗಲಿಲ್ಲ ಅವರು, ಇವತ್ತು ಅವ್ರ ಗತಿ ಏನಾಯ್ತು, ಇವ್ರ ಗತಿ ಏನಾಯ್ತು ಅಂತ ಓಡೋಗ್ಬಿಟ್ರೆ ಎಲ್ಲರೂ ಕೂಡ. ಇವ್ರು ಕೂತಿದ್ದ ಸಾವಿರಾರು ಜನ ಕೂತಿದ್ರಂತೆ, ಮನೆ ಉಳ್ಕೊಂಡಿದ್ದು ಒಬ್ಬನೇ ಜನಕರಾಜ ಒಬ್ಬನೇ, ಎಲ್ಲ ಓಡೋಗ್ಬಿಟ್ರು ಪಾಪ. ಏನಾಯ್ತು ಏನಾಯ್ತು ಅಂತೇಳಿ ವೇದವ್ಯಾಸರಿಗೆ, ನೀನು ಹೋಗೋದಿಲ್ಲ ಅಂತ ಕೇಳ್ತಾರೆ. ಸ್ವಾಮಿ ನೀವಿಲ್ಲಿ ಕೂತ ನಾನು ಹೋಗಿ ಏನ್ ಮಾಡಲಿ ಅಂತ ಹೇಳ್ತಾರೆ. ನೀ ಜಗತ್ತಿನ ಸ್ವಾಮಿ ನೀವು, ಮುನೀನಾಮಪ್ಯಹಂ ವ್ಯಾಸ, ನೀವಿಲ್ಲಿ ಕೂತ ಕಾಲಕ್ಕೆ ಓಡೋ ನಾನು ಮಾಡೋದೇನು ಬಂತೀಗ, ಆದ್ರಿಂದ ನಿಮ್ಮಿಂದ ನಾನು ಕೂತಿದ್ದೇನೆ. ಅವ್ರು ಹೋದವರು ಡೇಂಜರಸ್, ನಾನು ಸೇಫೆಸ್ಟ್ ಅಂತ ಹೇಳ್ತಾನೆ ಪಾಪ. ಸುಖವಾಗಿ ಕೂತ್ಬಿಟ್ಟಿದ್ದೆ ನಾನೀಗ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತಿ, ನನಗೇನು ತೊಂದರೆ ಇಲ್ಲ, ಭಾಗವತ ಕೇಳ್ತಿದ್ದೇನೆ ಅಮೃತ, ನೀವು ಕೂತಿದ್ದೀರಿ ಪರಮಾಮೃತರ, ನೀವೀಗ ನಾನೇ ತಲೆ ಕೆಡಿಸ್ಕೋಬೇಕು. ಆ ಜ್ಞಾನ ಇಲ್ದಿದ್ದವರು ಭಾಗವತ ಕಳ್ಕೊಂಡು ದೇವ್ರನ್ನ ಕಳ್ಕೊಂಡು ಜ್ಞಾನ ಇದ್ದ ಈತ ಕೂತ್ಕೊಂಡ, ಇದಕ್ಕೆ ನಿರ್ಯೋಗ ಕ್ಷೇಮ ಅಂತ ಅರ್ಥ ಇದೆ. ಇದು ನಾನು ತುಂಬಾ ಜನ ಮಾಡೋದು ಹೀಗೇನೆ, ಹಣ್ಣು ಮುದುಕರಾಗಿರ್ತಾರೆ, ಮಗ ಎಲ್ಲೋ ಅಮೆರಿಕದಲ್ಲಿ ಎಂದು ಗುಡ್ ಬೈ ಹೇಳ್ಬಿಟ್ಟಿರ್ತಾನೆ, ಪಾಪ ಯೋಚನೆ ಮಾಡ್ತಾ ಕೂತಿರ್ತಾರೆ, ಅವನೇನ್ ಮಾಡ್ತಾನೆ ಕೂಸು ಕೂಸು ಅಂತ, 30-40 ವರ್ಷದ ಕೂಸು ಪಾಪ ಅದು, ಏನ್ ಮಾಡುತ್ತಿದ್ದನ ನಿನ್ನ ಪ್ರೀತಿ ನೀನು ನೋಡಿ, ಈಗ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಅವನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನೀವ್ಯಾಕೆ ಅವ್ರ ಬಗ್ಗೆ ತರಿಕೆ ಸಿಗುತ್ತಾ ಇದ್ದೀರಿ, ಈಗ ಏನ್ ಯೋಚನೆ ಮಾಡ್ಬೇಕು ನೀವೀಗ, ಎಲ್ಲಿಂದ ಬಂದೆ ಮುಂದೆತ್ತ ಪಯಣ, ಇಲ್ಲಿ ನಿನಗೆಷ್ಟು ದಿನ ವಾಲಸ್ಯ ಮುರುಳೆ, ಅಂತ್ಯಕಾಲ ಬರ್ತಾ ಇದೆ, ಇನ್ನು ಹೊತ್ತು ಹೋಗ್ತಾ ಇದೆ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಅದು ಪೋಸ್ಟ್ಪೋನ್ ಮಾಡೋದಿಲ್ಲ, ಏನ್ ಮಾಡಿದ್ರು ಕೂಡ ಟೈಮ್ ಅಂದ್ರೆ ಟೈಮ್, ಅವರು ಇನ್ನೂ ಲೇಟರ್ಸ್ಗೆ ರೈಟ್ ಇಲ್ಲ, ಲೇಟ್ ಆಗಿ ಬಿಡ್ಲಿಕ್ಕೆ ಬೆಲ್ಲೋರ್ ಮೇಲೆ ಕಿತ್ಕೊಳ್ಳೇಬೇಕು ಪಾಪ ಅವರು, ಯಮದೂತರ ಕೆಲಸ ಹಾಗೆ ಅಷ್ಟೇನೆ, ಇವರು ಇನ್ನೊಂದು ಲೇಟರ್ ಯಮದೂತರದ್ದಾಗಿರ್ತಾರೆ ಪಾಪ, ಹುಡುಗರಿಗೆ ಪಾಪ ಕಿತ್ಕೋಬೇಕಾಗ್ತಿರುತ್ತೆ, ಅಧಿಕಾರ ಇಲ್ಲ ಕೊಡ್ಲಿಕ್ಕೆ ಅವರಿಗೆ, ದೇಹ ಬಿಡಯ್ಯ ಆನ್ಸರ್ ಪೇಪರ್ ಬಿಡಯ್ಯ ಅಂತ ಕಿತ್ಕೊಂಡ ಹಾಗೆ ದೇಹ ಬಿಡಯ್ಯ ದಡ್ಕೊಂಡು ಹೋಗೇ ಬಿಡ್ತಾರ ಅವರೀಗ, ಆ ಬಗ್ಗೆ ಯೋಚನೆ ಮಾಡಬೇಕು, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ನಾವೀಗ ಅಂದ್ರೆ, ಭಗವಂತ ಎಚ್ಚರಿಸ್ತಾನೆ, ವಸ್ತುನಿಷ್ಠ ವಿಚಾರ ಮಾಡೋದನ್ನ ಕಲಿಯಬೇಕು, ಇದು ಕಟು ಸತ್ಯ ಅಂತಾರಲ್ಲ ಹಾಗೆ, ಕೊನೆಗೆ ಒಬ್ಬನೇ ಬರೋದು ಒಬ್ಬನೇ ಸಾಯೋದು, ಈ ಬಗ್ಗೆ ವ್ಯತ್ಯಾಸವೇ ಇಲ್ಲ, ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಮಕ್ಕಳ ಬಗ್ಗೆ ಮಾಡೋದೇನು, ನಮ್ಮಿಂದ ಅವರಿಗೆ ತೊಂದರೆ ಆಯಿತು ಅಂತ ಆಗಬಾರ್ದು, ಅವ್ರ ಯೋಗಕ್ಷೇಮಕ್ಕೆ ನಾವು ಮಾಡೋ ಜವಾಬ್ದಾರಿ ಇದೆಯಲ್ಲ, ಅದನ್ನು ನಾವು ಕಳ್ಕೊಳ್ಬೇಕು, ಅಷ್ಟು ಮಾಡಬಹುದೇ ಹೊರತು ಹೆಚ್ಚು ತಲೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ, ಅದರಿಂದ ನಮ್ಮ ಸ್ಥಿತಿಯೇ ಭದ್ರ ಇಲ್ಲ, ಅವ್ರ ಸ್ಥಿತಿಯನ್ನು ಭದ್ರ ಮಾಡ್ತೇವೆ ನಾವೀಗ, ಫಿಸಿಕಲ್ ಭದ್ರತೆಗೆ ಮಾತ್ರ ಪ್ರಯತ್ನ ಪಡಬಹುದು, ಇದು ಆಧ್ಯಾತ್ಮಿಕ ಭದ್ರತೆ ಬಂದ್ರೆ ಗೀತೆ ಓದು ಮಗನೇ ಅಂತ ಹೇಳ್ಬಹುದು ಅಷ್ಟೇ, ನೀನು ಗೀತೆ ಓದು, ಉಪನಿಷತ್ತುಗಳನ್ನು ಓದು, ಭಗವಂತನ ವಿಚಾರ ತಿಳ್ಕೊ, ಆ ಸಂದೇಶ ಕೊಡಬಹುದೇ ಹೊರತು ಪೂರ್ಣ ರಕ್ಷಣೆಯ ಜವಾಬ್ದಾರಿ ಭಗವಂತನದಷ್ಟೇನೆ. ನಿರ್ಯೋಗಕ್ಷೇಮ ಕೊನೆ ಏನಾಗಬೇಕು, ಆತ್ಮವಾನ್, ಆತ್ಮವಂತನಾಗುವಂತ ಭಗವಂತ ಹೇಳುತ್ತಾನೆ, ಆತ್ಮವಾನ್ ಬ್ರಹ್ಮಸೂತ್ರಗಳ ಮಾತದ್ದು, ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ, ಓಂ ಬ್ರಹ್ಮಸೂತ್ರ ಅರ್ಥವನ್ನು ಭಗವಂತ ಹೇಳ್ತಾ ಇದ್ದಾನೆ, ಆತ್ಮವಾನ್ ಭವ, ಆತ್ಮವಂತನಾಗು ನೀನೀಗ, ತುಂಬಾ ಜನ ಏನ್ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಭಗವಂತ ನಾನು ಅಂತ ತಿಳ್ಕೊ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು, ಸಾಧ್ಯವೇ ಇಲ್ಲ. ಆತ್ಮವಾನ್ ಅಂದ್ರೆ ಏನು, ಆತ್ಮ ಅಂದ್ರೆ ಭಗವಂತ, ಅಂತ ಭಗವಂತನನ್ನು ಹೊಂದಿದವನಾಗು, ನನ್ನ ಮನಸ್ಸಿನೊಳಗೆ ಅವನು ಚಿಂತನೆ ಮಾಡ್ತಾ ಮಾಡ್ತಾ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ, ದೇವರಲ್ಲಿ ಪೂರ್ಣವಾಗಿ ಮನಸ್ಸನ್ನು ಹಾಕಿ ಆನಂದದಿಂದ ಇರು, ಇದು ಭಗವಂತನ ಸಂದೇಶ. ಆತ್ಮವನ್ನಾಗ್ತಾ ಇಲ್ಲ, ಧನವಾನ್ ಭವ ಆಗ್ತಾ ಇದ್ದಾನೆ ಮನುಷ್ಯ, ಧನವಾನ್ ಭವ ಗೃಹವಾನ್ ಭವ ಏನೇನೋ ಭವ ಆಗ್ತಾ ಇದ್ದಾನೆ ಹೊರತು, ಆದ್ರೆ ಬರೀ ಭವ, ಭವ ಅಂದ್ರೆ ಸಂಸಾರನೇ ಉಳ್ಕೊಂಡ್ಬಿಡುತ್ತೆ ಕೊನೆಗೆ, ಭವ ಅಂದ್ರೆ ಸಂಸಾರ ಅಂತ ಅರ್ಥ ಇದೆ, ಅದು ಭವ ಇದು ಭವ ಕೊನೆಗಾಗಿ ಭವ ಅಷ್ಟೇ ಗಂಟು ಬಿಡು, ಆತ್ಮವಾನ್ ಭವ ಆಗಬೇಕು, ಭಗವಂತನಲ್ಲಿ ಮನಸ್ಸನ್ನು ಹಾಕಬೇಕು, ದೇವರ ನಮ್ಮ ದೇವರು ನಮ್ಮಲ್ಲಿ ಇದ್ದಾನೆ, ನಮ್ಮ ಒಳಗೆ ದೇವರಿದ್ದಾನೆ, ನಾವು ದೇವರಲ್ಲ ನಮ್ಮ ಒಳಗೆ ದೇವರಿದ್ದಾನೆ, ಇದು ದೇವರ ಹಿರಿಮೆ, ನಮ್ಮ ಒಳಗೆ ದೇವರಿದ್ದಾನೆ ಅಂತ ತಿಳ್ಕೊಂಡ್ಬಿಡ್ತೇವಲ್ಲ, ನಿಶ್ಚಿಂತೆಯಾಗಿ ನಾವು ಬದುಕಬಹುದು. ಈಗ ಭಗವಂತ ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಒಳಗೆ ಅವನು ಸ್ವಾಮಿಯಾಗಿ ಕೂತಿದ್ದಾನೆ ಅಂದ್ರೆ ಯೋಚನೆಗೆ ಅವಶ್ಯಕತೆ ಅವಕಾಶವೇ ಇಲ್ಲ. ಅರ್ಜುನ ಆಗ ಅಳು ಎಲ್ಲಿ ಬರುತ್ತೆ ಹೇಳು, ಅಳುತ್ತಾ ಇದೆಯಲ್ಲ ಅಳು ಎಲ್ಲಿ ಬರಲಿಕ್ಕೆ ಸಾಧ್ಯ ಉಂಟಾಗ, ಸಾಧ್ಯವೇ ಇಲ್ಲ. ಆದ್ದರಿಂದ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಇದು ಒಂದು ರೀತಿಯ ಅರ್ಥ. ಆಚಾರ್ಯರು ಅದಕ್ಕೆ ಗೀತಾ ತಾತ್ಪರ್ಯದಲ್ಲಿ ಮತ್ತೊಂದು ಅರ್ಥವನ್ನು ಹೇಳುತ್ತಾರೆ. ಅನೇಕರಿಗೆ ಆಶ್ಚರ್ಯವಾಗುತ್ತೆ, ಒಂದೊಂದೇ ಶ್ಲೋಕಕ್ಕೆ ಅನೇಕ ಶ್ಲೋಕಗಳಿಗೆ ಆಚಾರ್ಯರು ಅತಿ ಕಡಿಮೆಯಿಂದ ಎರಡು ಅರ್ಥಗಳನ್ನು ಹೇಳ್ತಾರೆ, ಅತಿ ಕಡಿಮೆಯಿಂದ ಎರಡು ಅರ್ಥಗಳು. ಆ ರೀತಿ ಹೇಳಿದವರು ಒಬ್ಬರೇ ಮೊದಲು ಮತ್ತೆ ಮರಿಬಾರದು. ಗೀತಾ ಭಾಷ್ಯ ಅಂತ ಒಂದು ಗ್ರಂಥ, ಗೀತಾ ತಾತ್ಪರ್ಯ ಅಂತ ಒಂದು ಗ್ರಂಥ, ಒಂದು ಭಗವದ್ಗೀತೆಯ ಮೇಲೆ ಎರಡು ಕಾಮೆಂಟ್ರಿ ಕೊಟ್ಟವರು ಮಧ್ವಾಚಾರ್ಯರು. ಅವರು ಎರಡು ಗ್ರಂಥದಲ್ಲಿ ಬರಿಬೇಕಾದರೂ ಕೂಡ ಹೊಸ ಹೊಸ ಅರ್ಥಗಳನ್ನು ಹೇಳುತ್ತಾರೆ. ಎರಡು ಪೂರಕವಾದ ಅರ್ಥಗಳೇ, ವಿರುದ್ಧವಾದ ಅರ್ಥಗಳ ಹೊಂದಾಣಿಕೆ, ಸಂಪೂರ್ಣ ಹೊಂದಾಣಿಕೆ ಮಾಡ್ತಕ್ಕಂಥ ಅರ್ಥಗಳು. ಇಲ್ಲಿ ನೋಡಿ, ನಿಸ್ತ್ರೈಗುಣ್ಯ ವಿಷಯ ವೇದಾಹ, ಇಷ್ಟೊತ್ತು ನೋಡಿದ ಅರ್ಥ ಏನು, ಸ್ವರ್ಗಾದಿ ಪ್ರಾಕೃತ ವಿಚಾರಗಳನ್ನು ವೇದಗಳು ಮೇಲ್ನೋಟಕ್ಕೆ ಹೇಳಿದಂತೆ ಕಾಣ್ತಾ ಇದೆ, ಒಳಗೆ ಮೋಕ್ಷವನ್ನು ಹೇಳ್ತಾ ಇದೆ. ನೀನು ಒಳಗಿನ ವಿಚಾರ ಮಾಡೋ ಅರ್ಜುನ, ಹೊರಗಿನ ವಿಚಾರವನ್ನಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ, ವೇದಗಳು ಯಾತಕ್ಕಿವೆ ಗೊತ್ತಾ ಅರ್ಜುನ, ತ್ರೈಗುಣ್ಯ ವಿಷಯ ವೇದಾಹ, ವೇದಾಹ ವೇದಗಳು, ತ್ರೈಗುಣ್ಯ ವಿಷಯ ಅದನ್ನ ಆಚಾರ್ಯ ಬಿಡಿಸೋ ಕ್ರಮನೇ ಬೇರೆ. ಆ ರೀತಿ ಬಿಡಿಸೋರು ಒಬ್ಬರೇನೆ, ಎಷ್ಟು ಸರಸ್ಯವಾಗಿ ಬಿಡಿಸ್ತಾರೆ ಅದನ್ನ, ತ್ರೈಗುಣ್ಯ ವಿಷ ಯಾಹ, ತ್ರೈಗುಣ್ಯ ವಿಷ ಯಾಹ, ಏನ್ ಹಾಗಂದ ಅರ್ಥ, ತ್ರೈಗುಣ್ಯ ವಿಷಯ ಶಬ್ದ ಅಲ್ಲಾಗ, ತ್ರೈಗುಣ್ಯ ವಿಷ ಯಾ, ತ್ರೈಗುಣ್ಯ ಅಂದ್ರೆ ಪ್ರಾಕೃತ, ಪ್ರಕೃತಿ ಪ್ರಾಕೃತಗಳು ಅವೆಲ್ಲ ಏನವು, ಸಂಸಾರ, ಅವೆಲ್ಲ ಹೇಗಿದೆ ಅಂದ್ರೆ ವಿಷ ಇದ್ದಾಗಿವೆ. ಈ ಪ್ರಾಕೃತ ಸಂಪತ್ತಿನ ವಿಷ ಇದೆಯಲ್ಲ, ಅದನ್ನ ಯಾ ಯಾಪಯಂತೀತಿ ತ್ರೈಗುಣ್ಯ ವಿಷಯಾಹ, ಸಂಸಾರದ ವಿಷವನ್ನ ಪರಿಹಾರ ಮಾಡಲಿಕ್ಕೆ ಅಂತ ವೇದಗಳು ಹೊರಟಿವೆ. ಸಂಸಾರದ ವಿಷವನ್ನು ಪರಿಹಾರ ಮಾಡಲಿಕ್ಕೆ ಅಂತ ವೇದಗಳು ಹೊರಟಿವೆ. ಯಾವ ಪರ್ಪಸ್ಗೆ ವೇದಗಳು ಹೊರಟಿವೆಯಲ್ಲ ಆ ಪರ್ಪಸ್ಗೆ ಉಪಯೋಗ ಮಾಡ್ಕೋವನ್ನ, ಬೇರೆ ಪರ್ಪಸ್ಗೆ ಉಪಯೋಗ ಮಾಡ್ಕೋಬೇಡ. ಮೀಮಾಂಸಕರು ಮಾಡಿದ್ದೇನು, ಸ್ವರ್ಗ ಬೇಕು ಅಂತ ಹೊರಟು. ತಮಾಷೆ, ಸ್ವರ್ಗ ಏನದು? ಅದು ಸಂಸಾರದ ಮತ್ತೊಂದು ರೂಪ ಅಷ್ಟೇ. ಮೊದಲೇ ಹೇಳಿಲ್ಲ, ವಾರ್ಡ್ ಚೇಂಜ್ ಮಾಡಬೇಕಾಯ್ತಷ್ಟೇ. ಬಹಳ ಕಷ್ಟಪಟ್ಟುಬಿಟ್ಟು ಡೌಸ್ಟರ್ ಹಾಕಿದ್ರು ಅಷ್ಟೇ ವ್ಯತ್ಯಾಸ. ಏನು ಬದಲಾಗಲೇ ಇಲ್ಲ ಅದರಿಂದ. ನೀವು ಇಂಥ ಅರ್ಥ ಯಾಕೆ ಮಾಡ್ಕೋತೀನಿ? ನೀನೀಗ ಆಫೀಸ್ ಆಸ್ಪತ್ರೆಯಲ್ಲಿರೋನು ಆಸ್ಪತ್ರೆಯಿಂದ ಹೊರಗೆ ಹೋಗಬೇಕು, ಗುಣದಲ್ಲಿರೋನು ತ್ರಿಗುಣದಿಂದ ಹೊರಗೆ ಹೋಗಬೇಕು. ನಿಸ್ತ್ರೈಗುಣ್ಯ ಭವ ಅಂದ್ರೆ ವೇದಗಳ ಮೂಲಭೂತವಾದ ಉದ್ದೇಶ ವಿಷವನ್ನ ಪರಿಹಾರ ಮಾಡೋದು. ವಿಷಯ, ವಿಷವನ್ನ ಪರಿಹಾರ ಮಾಡೋದು ವಿಷಯ. ಯಾವುದು ವಿಷ? ತ್ರೈಗುಣ್ಯವೇ ವಿಷ. ತ್ರೈಗುಣ್ಯ ಅಂದ್ರೆ ಏನು? ಸ್ವರ್ಗಾದಿ ಪುರುಷಾರ್ಥಗಳು, ಲೌಕಿಕ ಪುರುಷಾರ್ಥಗಳು, ಪ್ರಾಕೃತ ಪುರುಷಾರ್ಥಗಳು. ಅದನ್ನು ಪರಿಹಾರ ಮಾಡಲಿಕ್ಕೆ ಅಂತ ವೇದಗಳು ಹೊರಟಾಗ ಮೀಮಾಂಸಕರು ಸ್ವರ್ಗವನ್ನೇ ಹೇಳುತ್ತೆ ವೇದಗಳು ಅಂತ ಗಂಟು ಬಿದ್ದರಲ್ಲ, ಆ ತಪ್ಪನ ನೀನು ಮಾಡಬೇಡ ಅಂತ ಭಗವಂತ ಹೇಳುತ್ತಾನೆ. ಆ ತಪ್ಪನ ನೀನು ಮಾಡಬೇಡ, ಅವಗಳ ಆಚೆ ನೋಡು ಅಂತ ಹೇಳಿದ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವ ನಿತ್ಯಸತ್ವಸ್ಥ ನಿರ್ಯೋಗ ಕ್ಷೇಮ ಆತ್ಮವಾನ್. ನಿರ್ದ್ವಂದ್ವ ಬುಡದ ಅರ್ಥ ಅದೇನೆ? ದ್ವಂದ್ವಗಳಿಗೆ ಒಳಗಾಗಬೇಡ. ನಿರ್ದ್ವಂದ್ವ ದ್ವಂದ್ವಗಳಿಗೆ ಒಳಗಾಗಬೇಡ. ನಿತ್ಯಸತ್ವಸ್ಥ ನಿತ್ಯಸತ್ವನಾದ ಭಗವಂತನೇ ಮನಸ್ಸನ್ನು ಹಾಕು. ಮತ್ತು ನಿರ್ಯೋಗಕ್ಷೇಮ ಹೊರಗಿನ ಯೋಗಕ್ಷೇಮದ ಬಗ್ಗೆ ಎಂದೂ ಗಲಾಟೆ ಮಾಡಲಿಕ್ಕೆ ಹೋಗಬೇಡ. ಬರಿತಾ ಇರತಕ್ಕಂಥ ವಿದ್ಯಾರ್ಥಿಗೆ ಅದೇನು ಯೋಚನೆ ಮಾಡ್ತಾ ಕೂತ್ರೆ ಅಲ್ಲಿ ಕಲ್ಲು ಹೊಡಿತಾ ಇದ್ದಾರೆ, ಏನು ಗೊತ್ತಿಯೋ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯೋ ಏನೋ, ಏನು ಮಾಡ್ಬೇಕಾ? ಸುಮ್ಮನೆ ಬರೀಬೇಕಷ್ಟೇ. ಅವನು ಆ ಕಡೆ ಕಣ್ಣೆತ್ತಿ ನೋಡ್ಬೇಕಾಗಿಲ್ಲ. ಯಾತಕ್ಕೆ ಗೊತ್ತೇನು? ಅದು ಯೋಗಕ್ಷೇಮಕ್ಕೆ ಬೇರೆ ವ್ಯವಸ್ಥೆ ಮಾಡಿದೆ ಸರ್ಕಾರ ಆಗ್ಲೇನು. ಬರಿತಕ್ಕಂಥ ವಿದ್ಯಾರ್ಥಿಯ ವ್ಯವಸ್ಥೆ ಅವರೇ ವ್ಯವಸ್ಥೆ ಮಾಡಿಬಿಟ್ಟಿದ್ದ, ನಾವೇನು ಮಾಡ್ಕೋಬೇಕಾಗಿಲ್ಲ. ಆ ಕಾಲೇಜಿನ ಜವಾಬ್ದಾರಿ ಅವ್ರ ಜವಾಬ್ದಾರಿ, ಅದು ಇವನ ಜವಾಬ್ದಾರಿ ಅಲ್ಲ. ಅದು ಇವನ ಜವಾಬ್ದಾರಿ ಬರೆಯೋದಷ್ಟೇ. ಆ ಕಡೆ ತಲೆ ಹಾಕಿದಾದ್ರೆ ಬರವಣಿಗೆ ನಿಂತು ಹೋಗುತ್ತೆ. ಈಗ ಅದಕ್ಕೆ ನಾವು ಹುಟ್ಟಿ ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಕನಕದಾಸರ ಮಾತು ಇಲ್ಲೇ ಅನ್ನಯ ಆಗಬೇಕು. ಅವ್ರು ಹೇಗಿದ್ದಾರ ಏನು, ಇವ್ರು ಹೇಗಿದ್ದಾರ ಏನು, ನೀನು ಹೇಗಿದ್ದೀಯ ಮೊದಲು ಅದೇ ಇಲ್ಲ. ಅವ್ರು ಹೇಗಿದ್ದಕ್ಕೆ ಅದೇ ಯೋಚನೆ ಮಾಡ್ತಾ ಸಾಯ್ತಿರ್ತಾರೆ ಪಾಪ. ಅವ್ರು ಹೇಗಿದ್ದಾರೋ ಇವ್ರು ಹೇಗಿದ್ದಾರೋ ಅದೆಲ್ಲ ಯೋಚನೆ ಮಾಡಬೇಡ. ದೇವರನ್ನು ನಂಬಿದ್ರೆ ಕಾಪಾಡೇ ಕಾಪಾಡ್ತಾನೆ. ಯಾಕೆ ಯೋಚನೆ ಮಾಡ್ತೀಯ? ತಲ್ಲಣಿ